ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಶಾಂತಿಯು ನಿಮ್ಮೊಂದಿಗಿರಲಿ. ಪ್ರತಿಯೊಬ್ಬರೂ ತನ್ನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನವನ್ನು ಹೊಂದಿಕೊಳ್ಳುವಂತೆ ಆತನು ಸ್ಥಾಪಿಸಿದ ನೀತಿವಂತಿಕೆಯ ಮಾರ್ಗಕ್ಕೆ ಅಧೀನಪಡಿಸಿಕೊಳ್ಳುವುದಕ್ಕೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಯಸುವಂತಹ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ಹಿಂದಿರುಗಿ ಬರಲು ಶಕ್ತರಾಗಿರುವುದಕ್ಕೆ ನಾವು ಸಂತೋಷವುಳ್ಳರಾಗಿದ್ದೇವೆ. ಹಿಂದಿನ ಸಲ ತೋರಾದಲ್ಲಿನ ನಮ್ಮ ಅಧ್ಯಯನದಲ್ಲಿ ಆದಾಮ ಹವ್ವ ಪಾಪ ಮಾಡಿದ ನಂತರ ದೇವರು ನರಕ, ಪಾಪ ಮತ್ತು ಸೈತಾನನ ತನ್ನ ಯೋಜನೆಯನ್ನು ಪ್ರಕಟಿಸುವುದಕ್ಕೆ ಆರಂಭಿಸಿದನು ಎಂಬುದನ್ನು ನಾವು ನೋಡಿದ್ದೇವೆ. ಆದಾಮ ಹವ್ವ ತಾವೇ ಎಲೆಗಳಿಂದ ಮಾಡಿಕೊಂಡ ಅಂಗಿಗಳನ್ನು ಒಪ್ಪಿಕೊಳ್ಳುವುದಕ್ಕೆ ದೇವರು ನಿರಾಕರಿಸಿದ್ದನ್ನು ಸಹ ನಾವು ನೋಡಿದ್ದೇವೆ. ಅವರಿಗೆ ತೀರ್ಪು ಮಾಡಿದವನಾದ ಪರಿಶುದ್ಧನ ಮುಂದೆ ಅವರು ತಮ್ಮ ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ಪಾಪಗಳಿಗೆ ಯಾವ ಮಾರ್ಗವೂ ಇಲ್ಲ ಎಂಬುದನ್ನು ದೇವರು ಅವರಿಗೆ ಕಲಿಸುವುದಕ್ಕೆ ಇಷ್ಟಪಟ್ಟನು. ದೇವರು ಮಾತ್ರ ಪಾಪಿಗಳನ್ನು ಅವರ ಅಪರಾಧದಿಂದ ರಕ್ಷಿಸಬಲ್ಲನು. ಹಾಗಾಗಿ ದೇವರು ತಾನೇ ಕೆಲವು ಪ್ರಾಣಿಗಳನ್ನು ಬಲಿಕೊಟ್ಟು ಚರ್ಮದ ಅಂಗಿಗಳನ್ನು ಮಾಡಿ ಆದಾಮ ಹವ್ವರಿಗೆ ತೊಡಿಸಿದನು. ದೇವರು ಮೊದಲ ರಕ್ತಬಲಿಯನ್ನು ಅರ್ಪಿಸಿದನು. ಭೂಮಿಯಲ್ಲಿ ಎರಡು ಗುಂಪಿನ ಜನರಿದ್ದಾರೆ ಎಂಬುದನ್ನು ದೇವರು ಹೇಗೆ ಪ್ರಕಟಿಸಿದನೆಂಬುದನ್ನು ಸಹ ನಾವು ಓದಿದ್ದೇವೆ. ದೇವರ ವಾಕ್ಯವನ್ನು ನಂಬುವುದಕ್ಕೆ ತಿರಸ್ಕರಿಸುವವರು ಮತ್ತು ಅದನ್ನು ನಂಬುವವರು. ಈ ದಿನ ನಾವು ಆದಾಮ ಅವರ ಮೊದಲ ಇಬ್ಬರು ಮಕ್ಕಳ ಕುರಿತಾಗಿ ಓದುತ್ತೇವೆ. ದೇವರನ್ನು ನಂಬುವುದಕ್ಕೆ ನಿರಾಕರಿಸಿದ ಕಾಯಿನ ಮತ್ತು ದೇವರನ್ನು ನಂಬಿದ ಹೇಬೇಲ. ನಾವು ನೋಡಿದ ಹಾಗೆ ಆದಾಮ ಹವ್ವ ಈಗ ಪರದೈಸಿನ ತೋಟದ ಹೊರಗೆ ಜೀವಿಸುತ್ತಿದ್ದಾರೆ. ಅವರು ಪಾಪ ಮಾಡಿದ್ದರಿಂದ ದೇವರು ಅವರನ್ನು ಹೊರತಳ್ಳಿದ್ದನು. ಅವರ ಪಾಪದ ಕಾರಣದಿಂದ ಅವರು ಪರದೈಸಿನ ತೋಟದ ಆಶೀರ್ವಾದಗಳಲ್ಲಿ ದೀರ್ಘಕಾಲದವರೆಗೆ ಜೀವಿಸುವುದಕ್ಕಾಗಲಿಲ್ಲ. ಅವರ ಪಾಪವು ದೇವರೊಂದಿಗಿನ ಅವರ ಸಂಬಂಧವನ್ನು ಹಾಳು ಮಾಡಿತು. ಹೀಗಿದ್ದರೂ ದೇವರು ಅವರನ್ನು ಇನ್ನೂ ಪ್ರೀತಿಸಿ ಅವರಿಗಾಗಿ ಚಿಂತಿಸಿದನು. ನಂತರ ಈಗ ತೋರಾದಿಂದ ನಾವು ಒಟ್ಟಾಗಿ ಓದಿಕೊಳ್ಳೋಣ. ಆದಿಕಾಂಡ ಪುಸ್ತಕದ 4ನೇ ಅಧ್ಯಾಯದಲ್ಲಿ ಹೀಗೆ ಬರೆದಿದೆ: ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು, ಯಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಹೇಬೇಲನನ್ನು ಹೆತ್ತಳು. ಹೇಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವನಾದನು. ಇದು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 1-2 ವಚನಗಳಲ್ಲಿ ನಾವು ಕಾಣಬಹುದು. ಆದಾಮ ಹವ್ವರು ಕಾಯಿನ ಮತ್ತು ಹೇಬೇಲ ಎಂಬ ಇಬ್ಬರು ಮಕ್ಕಳನ್ನು ಪಡೆದರು. ಅವರು ತಮ್ಮ ತಂದೆ ತಾಯಿಯಂತೆ ಪಾಪಿಗಳಾಗಿದ್ದರು. ಒಂದು ಸಾಂಕ್ರಾಮಿಕ ರೋಗದ ಹಾಗೆ ಆದಾಮನ ಪಾಪವು ಅವನ ಮಕ್ಕಳಿಗೆ ಹರಡಿಕೊಂಡಿತ್ತು. ಕಾಯಿನ ಮತ್ತು ಹೇಬೇಲ ಇಬ್ಬರೂ ಪಾಪದಲ್ಲಿ ಹುಟ್ಟಿದವರಾಗಿದ್ದರು. ಹಾಗಾಗಿ ವಾಕ್ಯವು ಹೀಗೆ ಹೇಳುತ್ತದೆ: ಆದಾಮನು ತನ್ನ ಹೋಲಿಕೆಗೆ ಸರಿಯಾದ ಮಕ್ಕಳನ್ನು ಪಡೆದನು. ಅದು ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡಬಹುದು. ತಂದೆಯ ಹಾಗೆ ಮಗನು ಕಾಯಿನ ಮತ್ತು ಹೇಬೇಲ ಇಬ್ಬರೂ ಪಾಪಭರಿತ ಸ್ವಭಾವದಿಂದ ಹುಟ್ಟಿದರು. ಮಕ್ಕಳು ಶಾರೀರಿಕವಾಗಿ ಬೆಳೆದು ಜ್ಞಾನದಲ್ಲಿ ವೃದ್ಧಿಯಾದರು. ಕಾಯಿನನು ವ್ಯವಸಾಯಗಾರನಾದನು. ಅವನು ಒಬ್ಬ ಶ್ರದ್ಧೆಯುಳ್ಳ ಕೆಲಸಗಾರನಾಗಿದ್ದು ಕಷ್ಟಕರವಾದ ಕೆಲಸಕ್ಕೆ ಅಂಜುವನಾಗಿರಲಿಲ್ಲ. ಹೇಬೇಲನು ಕುರಿ ಕಾಯುವನಾಗಿದ್ದನು. ಇಬ್ಬರೂ ದೇವರ ಕುರಿತಾಗಿ ತಿಳಿದಿದ್ದರು. ದೇವರು ಇದ್ದಾನೆ, ಆತನು ಪರಿಶುದ್ಧನು ಮತ್ತು ಪಾಪವನ್ನು ದ್ವೇಷಿಸುತ್ತಾನೆ ಎಂಬುದನ್ನು ಅವರು ತಿಳಿದಿದ್ದರು. ದೇವರ ಸಮೀಪಕ್ಕೆ ಬರಬೇಕಾದರೆ ದೇವರು ವಿಧಿಸಿದ ರಕ್ತಬಲಿಯ ಮಾರ್ಗದಿಂದ ಬರುವ ಅಗತ್ಯವಿದೆ ಎಂಬುದನ್ನು ಅವರಿಬ್ಬರೂ ತಿಳಿದುಕೊಂಡಿದ್ದರು. ದೇವರನ್ನು ಆರಾಧಿಸಿ ಆತನಿಗೆ ಯಜ್ಞ ಸಮರ್ಪಣೆಯನ್ನು ಅರ್ಪಿಸಬೇಕೆಂದು ಅವರು ತೀರ್ಮಾನಿಸಿದಾಗ ಕಾಯಿನ ಮತ್ತು ಹೇಬೇಲರ ಜೀವಿತದಲ್ಲಿ ಆ ಒಂದು ದಿನ ಬಂತು. ವಾಕ್ಯವು ಹೀಗೆ ಹೇಳುತ್ತದೆ: ಕಾಲಾಂತರದಲ್ಲಿ ಕಾಯಿನನು ಹೊಲದ ಬಳಿಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಇದು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 3-5 ವಚನಗಳವರೆಗೆ ನಾವು ಈ ವಾಕ್ಯವನ್ನು ನಾವು ಕಾಣಬಹುದು. ಏನು ಸಂಭವಿಸಿತೆಂಬುದನ್ನು ಆಲೋಚಿಸೋಣ. ಇಬ್ಬರು ಜನರು ದೇವರನ್ನು ಆರಾಧಿಸುವಕ್ಕೆ ಇಷ್ಟಪಟ್ಟರು, ಇಬ್ಬರೂ ದೇವರಿಗೆ ಯಜ್ಞಗಳನ್ನು ಸಮರ್ಪಿಸಿದರು. ಆದರೆ ವಾಕ್ಯ ಹೀಗೆ ಹೇಳುತ್ತದೆ, ದೇವರು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿದನು, ಆದರೆ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ದೇವರು ಹೇಬೇಲನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನ ಕಾಣಿಕೆಯನ್ನು ಯಾಕೆ ಮೆಚ್ಚಲಿಲ್ಲ? ಈ ಎರಡು ಯಜ್ಞಗಳ ನಡುವೆ ಇರುವ ವ್ಯತ್ಯಾಸ ಯಾವುದು? ನಿಜವಾಗಿಯೂ ಕಾಯಿನನ ಮತ್ತು ಹೇಬೇಲನ ಯಜ್ಞಗಳು ತುಂಬಾ ವ್ಯತ್ಯಾಸವುಳ್ಳದಾಗಿತ್ತು. ಕಾಯಿನನು ದೇವರಿಗೆ ಸುಂದರವಾದ ತರಕಾರಿಗಳನ್ನು ಮತ್ತು ರುಚಿಕರವಾದ ಹಣ್ಣುಗಳನ್ನು ತಂದನು. ಹೇಬೇಲನು ಕಳಂಕವಿಲ್ಲದ ಕುರಿಯ ರಕ್ತವನ್ನು ದೇವರಿಗಾಗಿ ತಂದನು. ದೇವರು ಹೇಬೇಲನ ಪಾಪಗಳನ್ನು ಕ್ಷಮಿಸಿದನು, ಆದರೆ ಕಾಯಿನನ ಪಾಪಗಳನ್ನು ಕ್ಷಮಿಸಲಿಲ್ಲ. ಕುರಿಯ ರಕ್ತವನ್ನು ತಂದಂತಹ ಹೇಬೇಲನ ಪಾಪಗಳನ್ನು ದೇವರು ಯಾಕೆ ಕ್ಷಮಿಸಿದನು ಮತ್ತು ತರಕಾರಿ ಮತ್ತು ಹಣ್ಣುಗಳನ್ನು ತಂದಂತಹ ಕಾಯಿನನ ಪಾಪಗಳನ್ನು ಯಾಕೆ ಕ್ಷಮಿಸಲಿಲ್ಲ? ಇದು ಯಾಕೆಂದರೆ ದೇವರು ತರಕಾರಿಗಳನ್ನು ಮತ್ತು ಹಣ್ಣುಗಳನ್ನು ಇಷ್ಟಪಡಲಿಲ್ಲವಾ? ಇಲ್ಲ, ಅದು ಕಾರಣವಲ್ಲ. ಹಾಗಾದರೆ ಯಾಕೆ ದೇವರು ಹೇಬೇಲನನ್ನು ನೀತಿವಂತನೆಂದು ತೀರ್ಪು ಮಾಡಿ ಕಾಯಿನನನ್ನು ಅವನ ಪಾಪದಲ್ಲಿ ಬಿಟ್ಟು ಬಿಟ್ಟನು? ಇಲ್ಲಿದೆ ಕಾರಣ. ದೇವರಿಗೆ ಅಗತ್ಯವಾಗಿದ್ದ ಯಜ್ಞವನ್ನು ಹೇಬೇಲನು ತಂದಿದ್ದನು, ಆದರೆ ಕಾಯಿನನು ಏನೋ ಒಂದನ್ನು ತಂದನು. ತನ್ನ ನೀತಿವಂತಿಕೆಯ ಸಂಧಾನವಿಲ್ಲದೆ ಅವರ ಪಾಪಗಳನ್ನು ಕ್ಷಮಿಸುವುದಕ್ಕೆ ದೇವರಿಗೆ ಅಗತ್ಯವಾದದ್ದು ಯಾವುದಾಗಿತ್ತು? ಆತನು ಕಳಂಕವಿಲ್ಲದ ಒಂದು ಪ್ರಾಣಿಯ ಜೀವವಾಗಿರುವ ರಕ್ತದ ಅಪೇಕ್ಷೆಯುಳ್ಳವನಾಗಿದ್ದ. ದೇವರ ಅಪೇಕ್ಷೆಯಂತೆ ಹೇಬೇಲನು ರಕ್ತದ ಯಜ್ಞವನ್ನು ತಂದನು. ಹಾಗಾಗಿ ವಾಕ್ಯವು ಹೀಗೆ ಹೇಳುತ್ತದೆ, ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವರ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಇದು ಹಿಬ್ರಿಯ 11:4 ವಚನದಲ್ಲಿ ಬರೆಯಲ್ಪಟ್ಟಿದೆ. ಹೇಬೇಲನು ದೇವರನ್ನು ನಂಬಿದನು, ಆದರೆ ಕಾಯಿನನು ಆತನನ್ನು ನಂಬಲಿಲ್ಲ. ದೇವರನ್ನು ನಂಬುವುದು ಅಂದರೆ ಏನು ಅರ್ಥ? ದೇವರನ್ನು ನಂಬುವುದು ಅಂದರೆ ಆತನ ವಾಕ್ಯಕ್ಕೆ ವಿಧೇಯರಾಗುವ ವಿಷಯಕ್ಕೆ ದೇವರಲ್ಲಿ ಭರವಸವನ್ನು ಹೊಂದುವುದೇ ಆಗಿದೆ. ದೇವರನ್ನು ನಂಬುವುದು ಅಂದರೆ ದೇವರು ಏನು ಹೇಳುತ್ತಾನೋ ಅದು ನಿಜವೆಂದು ಒಪ್ಪಿಕೊಳ್ಳುವುದು. ನಾನು ದೇವರಲ್ಲಿ ನಂಬಿಕೆಯುಳ್ಳವನು ಎಂದು ನೀವು ಹೇಳುತ್ತೀರಿ, ಆದರೆ ಪರಿಶುದ್ಧ ವಾಕ್ಯಗಳಲ್ಲಿ ದೇವರು ಏನು ಹೇಳಿದ್ದಾನೋ ಅದನ್ನು ನೀವು ನಂಬುವುದಿಲ್ಲ. ಆಗ ನೀವು ನಿಜವಾಗಿಯೂ ದೇವರನ್ನು ನಂಬಿದವರಲ್ಲ. ದೇವರು ಮತ್ತು ಆತನ ವಾಕ್ಯ ಎರಡೂ ಒಂದೇ. ನೀವು ದೇವರನ್ನು ನಂಬಿದರೆ ನೀವು ಆತನನ್ನು ನಂಬುತ್ತೀರಿ ಮತ್ತು ಆತನ ವಾಕ್ಯಕ್ಕೆ ವಿಧೇಯರಾಗಿರುತ್ತೀರಿ. ದೇವರು ಹೇಳಿದ್ದನ್ನು ನೀವು ನಂಬದಿದ್ದರೆ ನೀವು ದೇವರನ್ನೇ ನಿರಾಕರಿಸಿದ ಹಾಗೆ. ದೇವರು ಹೇಬೇಲನನ್ನು ಒಪ್ಪಿಕೊಂಡನು, ಯಾಕೆಂದರೆ ಅವನು ದೇವರ ವಾಕ್ಯವನ್ನು ನಂಬಿದನು ಮತ್ತು ದೇವರು ಆಜ್ಞಾಪಿಸಿದ ಹಾಗೆ ಕುರಿಯ ರಕ್ತದೊಂದಿಗೆ ಬಂದನು. ದೇವರು ಕಾಯಿನನನ್ನು ಒಪ್ಪಿಕೊಳ್ಳಲಿಲ್ಲ, ಯಾಕೆಂದರೆ ಅವನು ಯಥಾರ್ಥವಾಗಿ ದೇವರ ವಾಕ್ಯವನ್ನು ನಂಬಲಿಲ್ಲ. ಕಾಯಿನನು ದೇವರನ್ನು ನಂಬುತ್ತೇನೆಂದು ಹೇಳಿದನು, ಆದರೆ ಅವನ ಕೃತ್ಯವು ಇದನ್ನು ಅಲ್ಲಗಳೆಯಿತು, ಯಾಕೆಂದರೆ ಅವನು ದೇವರು ಆಜ್ಞಾಪಿಸಿದಂತೆ ರಕ್ತದ ಯಜ್ಞವನ್ನು ತರಲಿಲ್ಲ. ಯಾರಾದರೂ ಈ ರೀತಿ ಕೇಳಬಹುದು, ದೇವರು ಯಾಕೆ ಪ್ರಾಣಿ ಯಜ್ಞಗಳನ್ನು ಆಜ್ಞಾಪಿಸಿದನು? ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರವಿಲ್ಲ ಎಂದು ದೇವರು ಯಾಕೆ ಹೇಳಿದನು? ಕಾರಣ ಇಲ್ಲಿದೆ. ದೇವರ ಪರಿಶುದ್ಧ ಧರ್ಮಶಾಸ್ತ್ರವು ಪಾಪದ ಸಂಬಳ ಮರಣ ಎಂಬುದಾಗಿ ಹೇಳಿದೆ. ಅದಕ್ಕೋಸ್ಕರವೇ ರಕ್ತವು ಸುರಿಸಲ್ಪಡಲೇಬೇಕು. ಪಾಪದ ಶಿಕ್ಷೆಯು ಹಣ್ಣು ತರಕಾರಿಗಳಿಂದ ಸಂದಾಯವಾಗುತ್ತದೆ ಎಂದು ದೇವರು ಹೇಳಿಲ್ಲ. ಅಥವಾ ಪಾಪದ ಸಂಬಳವು ಉಪವಾಸ, ಪ್ರಾರ್ಥನೆ ಮತ್ತು ಒಳ್ಳೆ ಕೆಲಸಗಳನ್ನು ಮಾಡುವುದು ಎಂದು ದೇವರು ಹೇಳಿಲ್ಲ. ಇಲ್ಲ, ದೇವರು ತನ್ನ ಪರಿಶುದ್ಧತೆಯಲ್ಲಿ ಹೇಳುವುದೇನೆಂದರೆ ಪಾಪಕ್ಕೆ ಅಗತ್ಯವಾಗಿರುವ ಸಂಬಳವೆಂದರೆ ಅದು ಮರಣ. ದೇವರು ಪ್ರವಾದಿಗಳ ಬರವಣಿಗೆಗಳಲ್ಲಿ ಆದಾಮನ ಪ್ರತಿಯೊಂದು ಮಗುವು ಪ್ರತಿಯೊಬ್ಬ ವ್ಯಕ್ತಿಯೂ ಪಾಪ ಮಾಡಿದ್ದು ಆ ಪ್ರತಿಯೊಬ್ಬ ಪಾಪಿಯೂ ಪರಿಶುದ್ಧನಾದ ದೇವರ ಮುಂದೆ ಒಂದು ದೊಡ್ಡ ಸಾಲವನ್ನು ಹೊಂದಿದ್ದಾನೆ. ಪಾಪಿಯು ಸಾಯಲೇಬೇಕು ಮತ್ತು ನಂತರ ಎಂದೆಂದಿಗೂ ನರಕದಲ್ಲಿ ಆ ಪಾಪದ ಸಾಲವನ್ನು ತೀರಿಸಲೇಬೇಕು. ಪಾಪದ ಸಾಲವು ದೊಡ್ಡದಾಗಿದ್ದು ದೇವರ ಮುಂದೆ ಇದನ್ನು ಇಲ್ಲದಂತೆ ಮಾಡುವುದಕ್ಕೆ ಸಾಕಷ್ಟು ಉತ್ತಮ ಕಾರ್ಯಗಳನ್ನು ನೀವು ಉತ್ಪತ್ತಿ ಮಾಡುವುದಕ್ಕಾಗುವುದಿಲ್ಲ. ಪಾಪದ ಶಿಕ್ಷೆಯು ಮರಣ ಮತ್ತು ನರಕವಾಗಿದ್ದು ಅದಕ್ಕೋಸ್ಕರವೇ ಒಳ್ಳೆಯ ಕೆಲಸಗಳನ್ನು ಎಂದಿಗೂ ಇದಕ್ಕೆ ಸಂದಾಯ ಮಾಡುವುದಕ್ಕಾಗುವುದಿಲ್ಲ. ಇದನ್ನು ಉದಾರಿಸುವುದಕ್ಕೆ ಪ್ರಯತ್ನಿಸೋಣ. ನಾನು ಒಬ್ಬ ಸಾಲ ಕೊಟ್ಟವನಿಗೆ ಒಂದು ದೊಡ್ಡ ಮೊತ್ತದ ಹಣ ಸಾಲಗಾರನಾಗಿದ್ದೇನೆಂದು ಊಹಿಸಿಕೊಳ್ಳೋಣ. ನಾನು ಅವನ ಬಳಿಗೆ ಹೋಗಿ, ನಾನು ನಿನಗೆ ದೊಡ್ಡ ಮೊತ್ತದ ಸಾಲಗಾರನಾಗಿದ್ದೇನೆಂದು ನನಗೆ ಗೊತ್ತು ಎಂದು ಹೇಳು. ಹೇಗೂ ಪೂರ್ತಿ ಕುಗ್ಗಿ ಹೋಗಿದ್ದೇನೆ. ಹಣದ ರೂಪದಲ್ಲಿ ನನ್ನ ಸಾಲವನ್ನು ತೀರಿಸುವುದಕ್ಕಾಗುವುದಿಲ್ಲ. ಆದರೆ ನಿನ್ನ ಸಾಲ ತೀರಿಸುವುದಕ್ಕೆ ನನ್ನ ಬಳಿ ಒಂದು ಯೋಜನೆ ಇದೆ. ಅದೇನೆಂದರೆ, ನಾನು ಪ್ರತಿದಿನ ನಿನ್ನ ಮನೆಯ ಮುಂಬಾಗಿಲಿನ ಮುಂದೆ ಒರೆಸುತ್ತೇನೆ. ನಿನ್ನ ಸಾಲ ತೀರುವವರೆಗೂ ಈ ಕೆಲಸ ಮಾಡುತ್ತೇನೆ ಎಂದು ಹೇಳುತ್ತೇನೆ. ಆಗ ನನ್ನ ಈ ಪ್ರಸ್ತಾಪಕ್ಕೆ ಆ ಸಾಲ ಕೊಟ್ಟವನ ಪ್ರತಿಕ್ರಿಯೆ ಹೇಗಿರುತ್ತದೆ? ಬಹುಶಃ ಅವನು ಕೋಪಗೊಳ್ಳಬಹುದು ಅಥವಾ ನನ್ನನ್ನು ನೋಡಿ ನಗಬಹುದು. ಹೇಗೂ ನಿಜವೇನೆಂದರೆ, ನನ್ನ ಈ ಯೋಜನೆಯನ್ನು ಅವನು ಒಪ್ಪಿಕೊಳ್ಳುವುದಿಲ್ಲ. ಸಾಲ ಕೊಟ್ಟವನು ನನ್ನ ಈ ಯೋಜನೆಯನ್ನು ಯಾಕೆ ಒಪ್ಪಿಕೊಳ್ಳುವುದಿಲ್ಲ? ಯಾಕೆಂದರೆ ನನ್ನ ದುರ್ಬಲವಾದ ಒಳ್ಳೆಯ ಕೆಲಸಗಳಿಂದ ದೊಡ್ಡ ಮೊತ್ತದ ಸಾಲವನ್ನು ತೀರಿಸುವುದಕ್ಕೆ ದಾರಿಯಾಗುವುದಿಲ್ಲ. ಇದರಂತೆಯೇ ಯಾರೊಬ್ಬರೂ ತಮ್ಮ ಪಾಪಗಳ ಸಾಲವನ್ನು ಒಳ್ಳೆಯ ಕೆಲಸಗಳಿಂದ ತೀರಿಸುವುದಕ್ಕಾಗುವುದಿಲ್ಲ. ಪಾಪಕ್ಕಾಗಿ ಸಂದಾಯವಾಗಬೇಕಾಗಿರುವುದು ಹಣವಲ್ಲ, ಒಳ್ಳೆಯ ಕೆಲಸಗಳಲ್ಲಿ ಆದರೆ ಅದು ಮರಣ ಮಾತ್ರ. ಪಾಪದ ಶಿಕ್ಷೆಯು ಮರಣ ಮತ್ತು ನ್ಯಾಯ ತೀರ್ಪು. ಇದರ ಪರಿಣಾಮವಾಗಿ ಕಾಯಿನ ಮತ್ತು ಹೇಬೇಲರ ಸ್ವಂತ ಕೆಲಸಗಳ ಆಧಾರದ ಮೇಲೆ ದೇವರು ಅವರ ಪಾಪದ ಸಾಲವನ್ನು ರದ್ದು ಮಾಡಲಿಲ್ಲ. ರಕ್ತದ ಯಜ್ಞದ ಮೂಲಕವಾಗಿ ಅವರ ಪಾಪದ ಸಾಲವನ್ನು ರದ್ದು ಮಾಡುವುದಕ್ಕೆ ದೇವರು ಯೋಜನೆ ಮಾಡಿದ್ದನು. ಅಪರಾಧಿಯ ಸ್ಥಾನದಲ್ಲಿ ಮುಗ್ಧನೊಬ್ಬನು ಸಾಯಲೇಬೇಕಾಗಿತ್ತು. ಪಾಪದ ಕ್ಷಮಾಪಣೆಯು ಮನುಷ್ಯನ ಯೋಜನೆಯ ಮೇಲೆ ಆಧಾರಗೊಂಡಿರುವುದಿಲ್ಲ, ಆದರೆ ದೇವರ ಯೋಜನೆಯ ಮೇಲೆ ಆಧಾರಗೊಂಡಿರುತ್ತದೆ. ಯಜ್ಞದ ಮೂಲ ತತ್ವದ ಮೇಲೆ ದೇವರು ಆದಾಮನ ಮಕ್ಕಳಿಗಾಗಿ ರಕ್ಷಣೆಯ ಮತ್ತು ಕ್ಷಮಾಪಣೆಯ ಬಾಗಿಲನ್ನು ತೆರೆದನು. ಹಿಂದಿನ ಸಂತತಿಗಳಲ್ಲಿ ಪ್ರತಿಯೊಬ್ಬ ಪಾಪಿಯು ಕಳಂಕವಿಲ್ಲದ ಒಂದು ಪ್ರಾಣಿಯನ್ನು ತಂದು ಅದನ್ನು ವಧಿಸಿ ಸಮರ್ಪಿಸಲೇಬೇಕೆಂದು ದೇವರು ವಿಧಿಸಿದ್ದನು. ಒಂದು ಮುಗ್ಧವಾದ ಪ್ರಾಣಿಯು ಪಾಪಿಗೆ ಬದಲಾಗಿ ಸಾಯಬೇಕಾಗಿತ್ತು. ಯಾಕೆಂದರೆ ಅಂತಹ ಯಜ್ಞದ ರಕ್ತವನ್ನು ಸುರಿಸಿ ದೇವರು ಆದಾಮ ಸಂತತಿಯವರೊಂದಿಗೆ ತಾಳ್ಮೆಯುಳ್ಳವನಾಗಿ ಆ ಸಮಯದಲ್ಲಿ ಅವರ ಪಾಪಗಳನ್ನು ಮುಚ್ಚಿದನು. ಆದರೆ ಪ್ರಾಣಿಗಳ ರಕ್ತವು ಮನುಷ್ಯನ ಪಾಪದ ಸಾಲವನ್ನು ರದ್ದುಪಡಿಸಲಕ್ಕಾಗುವುದಿಲ್ಲ. ಯಾಕೆಂದರೆ ಒಂದು ಪ್ರಾಣಿಯ ಬೆಲೆಯು ಮನುಷ್ಯನ ಬೆಲೆಗೆ ಸಮಾನವಲ್ಲ. ಅದಕ್ಕಾಗಿಯೇ ವಾಕ್ಯಗಳು ಹೇಳುವುದೇನೆಂದರೆ, ಪ್ರಾಣಿಯಜ್ಞಗಳು ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದುದರಿಂದ ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಇದು ಹಿಬ್ರಿಯರ ಬರೆದ ಪತ್ರಿಕೆ 10:1-4 ವಚನಗಳಲ್ಲಿ ಈ ವಾಕ್ಯವನ್ನು ನಾವು ಕಾಣಬಹುದು. ಹಾಗಾಗಿ ಪ್ರಾಣಿಯಜ್ಞಗಳ ಕುರಿತಾಗಿ ನೆನಪಿನಿಟ್ಟುಕೊಳ್ಳಬೇಕಾದ ಹೆಚ್ಚು ಪ್ರಾಮುಖ್ಯವಾದ ಸಂಗತಿಯೆಂದರೆ, ಅದು ಆದಾಮನ ಸಂತಾನದವರಿಗಾಗಿ ಪಾಪದ ಸಾಲವನ್ನು ಸಂದಾಯ ಮಾಡುವುದಕ್ಕಾಗಿ ಲೋಕಕ್ಕೆ ಬಂದಂತಹ ರಕ್ಷಕನ ನಿಜವಾದ ನಿದರ್ಶನಗಳಾಗಿವೆ. ದೇವರು ವಾಗ್ದಾನ ಮಾಡಿದ ಈ ರಕ್ಷಕನು ಸಾಯುವುದಕ್ಕಿದ್ದನು. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. 1 ಪೇತ್ರ 3:14. ಸುವಾರ್ತೆಯಲ್ಲಿ ಬರೆದಿರುವ ಹಾಗೆ, ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನೂ ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ. ಅಪೊಸ್ತಲರ ಕೃತ್ಯ 10:43 ಈ ವಾಕ್ಯಕ್ಕೆ ನಾವು ಕಾಣಬಹುದು. ಹೇಗೂ ಹಿಂದಿನ ಜನಾಂಗಗಳಲ್ಲಿ ರಕ್ಷಣೆಯ ದೇವರ ಯೋಜನೆಯು ಪ್ರಾಣಿಯಜ್ಞಗಳ ಅಪೇಕ್ಷೆಯುಳ್ಳದ್ದಾಗಿತ್ತು. ಆದರೆ ಕಾಯಿನನು ದೇವರ ಯೋಜನೆಯನ್ನು ಅಲಕ್ಷ್ಯ ಮಾಡಿದನು. ಕಾಯಿನನು ತನ್ನ ಸ್ವಂತ ನಿರ್ಮಾಣದ ಒಂದು ಭಕ್ತಿ ಎಂಬ ಇನ್ನೊಂದು ದಾರಿಯಲ್ಲಿ ಬಂದನು. ಕಾಯಿನನು ಮೊದಲ ಸುಳ್ಳು ಭಕ್ತಿಯನ್ನು ಸೃಷ್ಟಿಸಿದನು. ತನ್ನ ಸ್ವಂತ ಕೈಗಳ ದುಡಿಮೆಗಳನ್ನು ಅವನು ದೇವರಿಗಾಗಿ ತಂದನು. ಶಾಪಗ್ರಸ್ತ ಭೂಮಿಯಲ್ಲಿ ತಾನು ವ್ಯವಸಾಯ ಮಾಡಿದ ಮತ್ತು ರಕ್ತರಹಿತವಾದದ್ದನ್ನು ದೇವರಿಗೆ ಸಮರ್ಪಿಸಿದನು. ಅಂತಹ ರಕ್ತರಹಿತವಾದ ಯಜ್ಞವನ್ನು ದೇವರು ಅಂಗೀಕರಿಸುತ್ತಾನೋ? ಇಲ್ಲ, ದೇವರು ಅದನ್ನು ಅಂಗೀಕರಿಸುವುದಿಲ್ಲ. ಹೇಬೇಲನು ದೇವರಿಗಾಗಿ ಕಳಂಕವಿಲ್ಲದ ಒಂದು ಕುರಿಮರಿಯನ್ನು ತಂದು ಅದನ್ನು ವಧಿಸಿದನು. ಇದರಿಂದ ರಕ್ತವು ಸುರಿಸಲ್ಪಟ್ಟಿತು. ಅನಂತರ ಅವನು ಅದನ್ನು ಯಜ್ಞವಾಗಿ ಸಮರ್ಪಿಸಿದನು. ಆ ಯಜ್ಞದ ದೆಸೆಯಿಂದ ಹೇಬೇಲನು ದೇವರ ಮುಂದೆ ಸ್ಪಷ್ಟವಾದ ಆತ್ಮಸಾಕ್ಷಿಯುಳ್ಳವನಾಗಿದ್ದನು. ಸಾಯುವುದಕ್ಕೆ ತಾನು ಯೋಗ್ಯನಾಗಿದ್ದೇನೆಂದು ಅವನು ತನ್ನಲ್ಲೇ ತಿಳಿದುಕೊಂಡಿದ್ದನು. ಆದರೆ ಅವನ ಸ್ಥಾನದಲ್ಲಿ ಮುಕ್ತವಾದ ಕುರಿಮರಿಯು ಸತ್ತಿತು. ಹೀಗಾಗಿ ಪಾಪಿಗಳ ಪಾಪದ ಶಿಕ್ಷೆಯನ್ನು ಹೊತ್ತುಕೊಂಡು ಅವರ ಸ್ಥಾನದಲ್ಲಿ ಸಾಯುವುದಕ್ಕೆ, ಲೋಕಕ್ಕೆ ಬರಲಿಕ್ಕೆ ವಿಮೋಚನೆಯಲ್ಲಿ ಹೇಬೇಲನು ತನ್ನ ನಂಬಿಕೆಯನ್ನು ಪರೀಕ್ಷಿಸಿಕೊಂಡನು. ಪ್ರಾಮುಖ್ಯವಾದ ಪ್ರಶ್ನೆಯನ್ನು ಕೇಳುವುದರಿಂದ ಈ ದಿನ ಕಥೆಯನ್ನು ಸಂಕ್ಷಿಪ್ತಗೊಳಿಸುವುದಕ್ಕೆ ನಾವು ಇಷ್ಟಪಡುತ್ತೇವೆ. ದೇವರು ಯಾಕೆ ಕಾಯಿನನ ಯಜ್ಞವನ್ನು ಒಪ್ಪಿಕೊಳ್ಳಲಿಲ್ಲ? ಹೇಬೇಲನಿಗಿಂತಲೂ ಕಾಯಿನನು ದೊಡ್ಡ ಪಾಪಿಯಾಗಿದ್ದನೋ? ಇದು ಕಾರಣವಲ್ಲ. ಅವರಿಬ್ಬರೂ ಪಾಪಿಗಳೇ. ಇಬ್ಬರೂ ದೇವರಿಗೆ ಯಜ್ಞಗಳನ್ನು ಸಮರ್ಪಿಸಿದರು. ಕಾಯಿನನು ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿದ್ದನು. ಭೂಮಿಯ ಮೇಲೆ ಬಹುಶಃ ನಾವು ಹೇಳುವುದಾದರೆ ಹೇಬೇಲನ ಯಜ್ಞಕ್ಕಿಂತಲೂ ಕಾಯಿನನ ಯಜ್ಞವೇ ಹೆಚ್ಚು ಗೌರವವುಳ್ಳದಾಗಿತ್ತು. ತರಕಾರಿಗಳು ಮತ್ತು ಹಣ್ಣುಗಳು ತುಂಬಾ ಸುಂದರವಾಗಿದ್ದವು. ಆದರೆ ವಧಿಸಲ್ಪಟ್ಟ ಕುರಿಮರಿ ಮತ್ತು ಅದರ ರಕ್ತ ನೋಡುವುದಕ್ಕೆ ಮನೋಹರವಾಗಿರಲಿಲ್ಲ. ಹೇಗೂ ಪಾಪ ಎನ್ನುವುದು ದೇವರಿಗೆ ಒಂದು ಅಪರಾಧದ ವಿಷಯವಾಗಿದ್ದು ದೇವರು ಸ್ಥಾಪಿಸಿದ್ದ ಕ್ಷಮಾಪಣೆಯ ದಾರಿಯು ಹೇಳಲ್ಪಟ್ಟಿತು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಹೀಗೆ ದೇವರು ಕಾಯಿನನನ್ನು ಅವನ ಯಜ್ಞವನ್ನು ತಿರಸ್ಕರಿಸಿದನು. ಯಾಕೆಂದರೆ ಕಾಯಿನನು ರಕ್ಷಣೆ ಎಂಬ ದೇವರ ನೀತಿಯ ದಾರಿಯನ್ನು ಗೌರವಿಸಲಿಲ್ಲ. ದೇವರು ವಿಧಿಸಿರುವ ನೀತಿಯ ದಾರಿಯಿಂದ ಬರದ ಹೊರತು ಯಾರೊಬ್ಬರೂ ದೇವರ ಬಳಿಗೆ ಬರುವುದಕ್ಕಾಗುವುದಿಲ್ಲ. ದೇವರ ದಾರಿಯು ಸಂಪೂರ್ಣವಾದದ್ದು ಮತ್ತು ಸಮಂಜಸವಾದದ್ದು ಆಗಿದೆ. ಇದು ಗಣಿತಶಾಸ್ತ್ರವಿದ್ದಂತೆ. ಎರಡಕ್ಕೆ ಎರಡು ಕೂಡಿಸಿದರೆ ಎಷ್ಟಾಗುತ್ತದೆ ಎಂದು ಶಾಲೆಯಲ್ಲಿ ಟೀಚರ್ ವಿದ್ಯಾರ್ಥಿಗೆ ಕೇಳಿದರೆ ಅದಕ್ಕಿರುವ ಒಂದೇ ಸರಿಯಾದ ಉತ್ತರವೆಂದರೆ ಎರಡಕ್ಕೆ ಎರಡು ಕೂಡಿಸಿದರೆ ನಾಲ್ಕಾಗುತ್ತದೆ. ವಿದ್ಯಾರ್ಥಿ ಮೂರು ಎಂದು ಉತ್ತರಿಸಿದರೆ ಅದು ತಪ್ಪಾಗ್ತದೆ. ಒಬ್ಬನು ಐದು ಎಂದರೂ ತಪ್ಪಾಗ್ತದೆ. ನಾಲ್ಕೂವರೆ ಎಂದು ಹೇಳಿದರೂ ವ್ಯಕ್ತಿಯ ಉತ್ತರವೂ ಸಹ ತಪ್ಪಾಗಿರುತ್ತದೆ. ಎರಡು ಮತ್ತು ಎರಡು ನಾಲ್ಕಕ್ಕೆ ಮಾತ್ರ ಸಮಾನವಾದುದಾಗಿದೆ. ದೇವರು ಸ್ಥಾಪಿಸಿದ ರಕ್ಷಣೆಯ ನೀತಿದಾರಿಯೊಂದಿಗೆ ಇದೇ ರೀತಿಯಾಗಿರುತ್ತದೆ. ದೇವರೊಂದಿಗೆ ಸಂಧಾನವಾಗುವುದಕ್ಕೆ ಪಾಪಿಗಳಿಗೆ ಇರುವುದು ಒಬ್ಬನೇ ದೇವರು ಮತ್ತು ಒಂದೇ ದಾರಿ. ಆತನೇ ಪರಿಶುದ್ಧನಾದವನು. ಇದು ನಿರ್ಬಂಧವಿಲ್ಲದ ಸಂಪೂರ್ಣವಾದ ಯಜ್ಞದ ರೀತಿಯಾಗಿದೆ. ಪ್ರಿಯರೇ, ಕೇಳಿಸಿಕೊಳ್ಳುತ್ತಿರುವ ನೀವು ನಿಮ್ಮ ಪಾಪದ ಸಾಲವನ್ನು ಶಾಶ್ವತವಾಗಿ ರದ್ದುಪಡಿಸುವುದಕ್ಕೆ ದೇವರು ಒದಗಿಸಿದ ಪರಿಶುದ್ಧ ಯಜ್ಞಕ್ಕೆ ಸಂಬಂಧಪಟ್ಟಂತೆ ದೇವರ ವಾಕ್ಯವು ಏನು ಹೇಳುತ್ತದೆಯೋ ಅದು ನಿಮಗೆ ಗೊತ್ತಾ? ನೀವು ನಿಮ್ಮ ಪಾಪಗಳಿಂದ ಕ್ಷಮಿಸಲ್ಪಟ್ಟವರಾಗಿ ದೇವರ ಮುಂದೆ ಶುದ್ಧ ಹೃದಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವರು ತಾನೇ ಒಬ್ಬ ಸರ್ವಶಕ್ತನಾದ ರಕ್ಷಕನನ್ನು ಭೂಲೋಕಕ್ಕೆ ಕಳುಹಿಸಿಕೊಟ್ಟಿರುವುದು ನಿಮಗೆ ಗೊತ್ತಾ? ಮುಂಬರುವ ಪಾಠಗಳಲ್ಲಿ ಈ ಅದ್ಭುತವಾದ ರಕ್ಷಕನ ಕುರಿತಾಗಿ ನಾವು ಹೆಚ್ಚಾಗಿ ತಿಳಿದುಕೊಳ್ಳಲಿದ್ದೇವೆ. ಆತನಿಗೆ ಸಂಬಂಧಪಟ್ಟಂತಹ ಪರಿಶುದ್ಧ ವಾಕ್ಯ ಹೀಗೆ ಹೇಳುತ್ತದೆ: ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಇದು ಅಪೊಸ್ತಲರ ಕೃತ್ಯ 4:12 ವಚನದಲ್ಲಿ ಬರೆಯಲ್ಪಟ್ಟಿದೆ. ಸ್ನೇಹಿತರೆ, ಈ ದಿನ ಇಲ್ಲಿಗೆ ನಾವು ನಿಲ್ಲಿಸುತ್ತೇವೆ. ದೇವರ ಚಿತ್ತಿರುವುದಾದರೆ ಮುಂದಿನ ಸಲ ಕಾಯಿನ ಮತ್ತು ಹೇಬೇಲರ ಕುರಿತಾದ ನಮ್ಮ ಅಧ್ಯಯನವನ್ನು ಪೂರ್ತಿಗೊಳಿಸುತ್ತೇವೆ. ಆತನ ಮೂಲ ನಿಯಮವು ಹೇಳುವುದನ್ನು ನೀವು ಆಲೋಚಿಸುವುದಕ್ಕೆ ಸಮಯವನ್ನು ತೆಗೆದುಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ.